ಓಂ ಶಾಂತಿ. ಕಳೆದ ತರಗತಿಯಲ್ಲಿ ತಾವು ಸಮಯದ ಗುಯ್ಯಗತಿಯನ್ನು ತಿಳಿದುಕೊಂಡಿರುವಿರಿ. ಅದೇ ರೀತಿ ಇನ್ನೊಂದು ಗುಯ್ಯಗತಿಯಾಗಿದೆ, ಕರ್ಮದ ಗುಯ್ಯಗತಿ. ಕರ್ಮದ ಗುಯ್ಯಗತಿಯೂ ಕೂಡ ಅತಿ ಗುಹ್ಯವಾಗಿದೆ. ಹಾಗೂ ಈ ರಹಸ್ಯವನ್ನು ತಿಳಿದುಕೊಳ್ಳುವುದು ಬಹಳ ಅಗತ್ಯವಿದೆ. ಏಕೆಂದರೆ ಮನುಷ್ಯ ಜನ್ಮದ ಸಂಬಂಧ ಕರ್ಮದ ಜೊತೆಗಿದೆ. ಆದುದರಿಂದ ತಮ್ಮ ಜನ್ಮವನ್ನು ಶ್ರೇಷ್ಠ ಮಾಡಿಕೊಳ್ಳಲು ಕರ್ಮದ ಪರಿಚಯ ಬಹಳ ಅಗತ್ಯವಿದೆ. ಎಷ್ಟು ಪ್ರಕಾರದ ಕರ್ಮಗಳಿವೆ, ಯಾವ ಕರ್ಮದಿಂದ ಹಾಗೂ ಎಂತಹ ಕರ್ಮದಿಂದ ಆತ್ಮಕ್ಕೆ ಎಂತಹ ಗತಿ ಸಿಗುತ್ತದೆ, ಏಕೆಂದರೆ ಭಾರತದಲ್ಲಿ ಅನೇಕ ಮಾನ್ಯತೆಗಳಿವೆ. ಮನುಷ್ಯ ಎಂತಹ ಕರ್ಮವನ್ನು ಮಾಡುತ್ತಾನೆ ಅಂತಹ ಜನ್ಮವನ್ನು ಪಡೆಯುತ್ತಾನೆ. ಅಂದರೆ ಕರ್ಮದ ಫಲವನ್ನು ಭೋಗಿಸುತ್ತಾನೆ. ಆದರೆ ಇಂದು ಈ ರಹಸ್ಯವನ್ನು ಸರಿಯಾಗಿ ತಿಳಿದುಕೊಳ್ಳೋಣ. ಇದು ಎಲ್ಲಿಯ ತನಕ ಸತ್ಯವಾಗಿದೆ, ಇದು ಎಲ್ಲಿಯ ತನಕ ಯಥಾರ್ಥವಾಗಿದೆ? ಹೇಗೆ ಗಾಯನವಿದೆ, ಎಂತಹ ಬೀಜ ಅಂತಹ ಕರ್ಮ. ಈಗ ನಾವು ಮಾವಿನ ಬೀಜವನ್ನು ಬಿತ್ತಿ ದಾಳಿಂಬೆ ಹಣ್ಣನ್ನು ಬೇಡಿದರೆ ಆ ಫಲ ಸಿಗುವುದು ಸಂಭವವಿಲ್ಲ, ಏಕೆಂದರೆ ಬೀಜದಂತೆ ಫಲ. ಪ್ರತಿ ಬೀಜಕ್ಕೂ ಭೂಮಿ ಒಂದೇ ಆದರೂ, ನೀರು ಒಂದೇ ಆದರೂ, ಪ್ರಕಾಶ ಕೊಡುವಂತಹ ಸೂರ್ಯನು ಒಂದೇ ಆದರೂ, ಮನುಷ್ಯನ ಪಾಲನೆಯೂ ಒಂದೇ ಆದರೂ ಕೂಡ ಪ್ರತಿಯೊಂದು ಬೀಜದ ವಿಶೇಷತೆಯೇ ಬೇರೆ ಆಗಿದೆ ಹಾಗೂ ಶಕ್ತಿಯೇ ಬೇರೆ ಬೇರೆ ಆಗಿದ್ದರಿಂದ ಒಂದು ಬೀಜ ಇನ್ನೊಂದು ಫಲದ ಪ್ರಾಪ್ತಿಯನ್ನು ಕೊಡಲು ಸಾಧ್ಯವಿಲ್ಲ. ಅದೇ ರೀತಿ ಆತ್ಮನು ಕೂಡ ಒಂದು ಬೀಜವಿದ್ದಂತೆ, ಹಾಗೆಯೇ ಮನುಷ್ಯನ ಆತ್ಮ, ಪ್ರಾಣಿಗಳ ಆತ್ಮ, ಪಕ್ಷಿಗಳ ಆತ್ಮ, ಈ ಪ್ರತಿಯೊಂದು ಆತ್ಮಗಳಲ್ಲಿ ಭಿನ್ನತೆ ಇದೆ. ಆದುದರಿಂದ ಮನುಷ್ಯನಿಗೆ ಪ್ರಾಣಿಯ ಜನ್ಮ ಪ್ರಾಪ್ತಿಯಾಗುವ ಸಂಭವವಿಲ್ಲ. ಪ್ರಕೃತಿಯ ಪಂಚತತ್ವಗಳು ಒಂದೇ ಆದರೂ ಕೂಡ ಪ್ರತಿಯೊಂದು ಬೀಜದಲ್ಲಿ ತನ್ನದೇ ಆದಂತಹ ವಿಶೇಷತೆಗಳಿವೆ. ಆದುದರಿಂದ ಪ್ರತಿಯೊಂದು ಬೀಜವೂ ಕೂಡ ಭಿನ್ನ ಭಿನ್ನವಾಗಿದೆ. ಅದೇ ಜನ್ಮದಲ್ಲಿ ಬಂದು ಆ ಕರ್ಮದ ಫಲವನ್ನು ಭೋಗಿಸಬೇಕಾಗುತ್ತದೆ. ವಾಸ್ತವಿಕವಾಗಿ ಈ ಜಗತ್ತಿನಲ್ಲಿ ಈ ರೀತಿ ಮಾನ್ಯತೆ ಇದೆ, ಮನುಷ್ಯ ಹಿಂಸಕ ಕರ್ಮ ಮಾಡಿದರೆ ಹಿಂಸಕ ಪ್ರಾಣಿಯಾಗಿ ಜನ್ಮ ಪಡೆಯಬೇಕಾಗುತ್ತದೆ. ಅಂತಹ ಹಿಂಸಕ ಕರ್ಮ ಮಾಡಿದರೆ ಹಾವಿನ ಜನ್ಮ ಸಿಗುತ್ತದೆ ಅಥವಾ ಕತ್ತೆಯ ಜನ್ಮ ಸಿಗುತ್ತದೆ, ಕಪ್ಪೆಯಾಗಬೇಕಾಗುತ್ತದೆ. ಆದರೆ ಇದು ವಾಸ್ತವಿಕವಾಗಿ ಯೋಚಿಸುವಂತಹ ವಿಚಾರ ಆಗಿದೆ. ನಾನು ಒಂದು ವೇಳೆ ಹಿಂಸಕ ಕರ್ಮವನ್ನು ಮಾಡಿ ಹಿಂಸಕ ಪ್ರಾಣಿಯ ಜನ್ಮ ಪಡೆದರೆ ಆಗ ನನ್ನ ಸಂಸ್ಕಾರಗಳು ಪರಿವರ್ತನೆಯಾಗಲು ಸಾಧ್ಯವಿದೆಯೇ? ಅಥವಾ ನನ್ನ ಹಿಂಸಕ ಸಂಸ್ಕಾರಗಳು ಇನ್ನೂ ಗಟ್ಟಿಯಾಗುತ್ತವೆಯೇ? ಸಂಸ್ಕಾರ ಇನ್ನೂ ದೃಢ ಆಗುತ್ತದೆಯೋ ಅಥವಾ ಪರಿವರ್ತನೆಯಾಗುತ್ತದೆಯೋ? ಈಗ ಯಾರಾದರೂ ತಪ್ಪು ಮಾಡಿದರೆ ಶಿಕ್ಷೆ ಕೊಡಲಾಗುತ್ತದೆ, ಏತಕ್ಕಾಗಿ? ಆ ತಪ್ಪಿನ ಅರಿವಾಗಿ ಪರಿವರ್ತನೆಯಾಗಲು. ಆ ಹಿಂಸಕ ಪ್ರಾಣಿಯ ಜನ್ಮದಲ್ಲಿ ಬಂದಾಗ ನನ್ನ ಸಂಸ್ಕಾರಗಳು ಇನ್ನೂ ಗಟ್ಟಿಯಾದರೆ ನಾನು ಮಾಡಿದಂತಹ ಕರ್ಮಕ್ಕೆ ಫಲ ಹೇಗೆ ಸಿಗಲು ಸಾಧ್ಯ ಇದೆ? ಆ ಕರ್ಮದ ಪಶ್ಚಾತ್ತಾಪವಿಲ್ಲದೆ ಇನ್ನೂ ಹಿಂಸಕ ಕರ್ಮದಲ್ಲಿ ಪ್ರಾಣಿಯ ಜನ್ಮವನ್ನು ಪಡೆದು ಸಂತೋಷ ಪಡುತ್ತಿದ್ದರೆ ಮಾಡಿದ ತಪ್ಪಿಗೆ ಮನವರಿಕೆಯೇ ಇಲ್ಲದೆ ಹೋದರೆ ಅದು ಶಿಕ್ಷೆ ಹೇಗಾಯಿತು? ಕೆಟ್ಟ ಕರ್ಮಕ್ಕೆ ಪಶ್ಚಾತ್ತಾಪ ಬೇಕಾಗುತ್ತದೆ, ಆದರೆ ಪ್ರಾಣಿಗೆ ಪಶ್ಚಾತ್ತಾಪವೇ ಇಲ್ಲ. ಜೊತೆಗೆ ಇನ್ನೊಂದು ವಿಚಾರ ಇದೆ. ನಾವು ತಪ್ಪು ಕರ್ಮ ಮಾಡಿದರೆ ಅನೇಕ ಪ್ರಾಣಿಗಳ ಅಥವಾ ಜೀವಿಗಳ ಜನ್ಮ ಪಡೆದು ಕರ್ಮದ ಫಲವನ್ನು 84 ಜನ್ಮ ಜೀವರಾಶಿಗಳಲ್ಲಿ ಬಂದು ಕರ್ಮವನ್ನು ಅಥವಾ ಕರ್ಮದ ಫಲವನ್ನು ಭೋಗಿಸುತ್ತೇವೆ ಎಂದು. ಒಂದು ವೇಳೆ ಈ ರೀತಿಯಾಗಿದ್ದರೆ ನಾನು ಮಾಡಿದ ಕರ್ಮದ ಲೆಕ್ಕಾಚಾರವೆಲ್ಲವೂ ಪೂರ್ಣವಾಗಿ ಹೋಯಿತು, ಚುಕ್ತವಾಗಿ ಹೋಯಿತು. ಆ ನಂತರ ಕೊನೆಯಲ್ಲಿ ಮನುಷ್ಯನ ಜನ್ಮ ಪ್ರಾಪ್ತಿಯಾಗುತ್ತದೆ ಅಂದಾಗ ಭಾರತದ ತತ್ವಜ್ಞಾನದಲ್ಲಿ ಮಾನ್ಯತೆ ಇದೆ, ಆದುದರಿಂದಲೇ ಮನುಷ್ಯನ ಜನ್ಮ ದುರ್ಲಭ ಜನ್ಮ, ಎಲ್ಲಾ ಪ್ರಾಣಿಗಳಿಗಿಂತಲೂ ಶ್ರೇಷ್ಠ ಜನ್ಮ ಎಂದು ಮಾನ್ಯತೆ ಇದೆ. ಎಲ್ಲಾ ಜೀವರಾಶಿಗಳಲ್ಲಿ ಬಂದು ಆನಂತರ ಮನುಷ್ಯನ ಜನ್ಮ ಸಿಕ್ಕಿದರೆ ತಿಳಿದುಕೊಳ್ಳಿ, ಕೊನೆಗೆ ಮಾನವ ಶರೀರ ಧಾರಣೆ ಮಾಡಿಕೊಂಡಾಗ ಯಾವುದೇ ಕಷ್ಟಗಳು, ಯಾವುದೇ ಪರಿಸ್ಥಿತಿಗಳು ಬರಬಾರದಲ್ಲವೇ? ಎಲ್ಲಾ ಮನುಷ್ಯರು ಸಂಪೂರ್ಣನಾಗಿರಬೇಕಾಗಿತ್ತು, ಸಂಪನ್ನನಾಗಿರಬೇಕಾಗಿತ್ತು. ಆದರೆ ನಾವಿಂದು ಈ ಜಗತ್ತಿನಲ್ಲಿ ಏನನ್ನು ಕಾಣ್ತೇವೆ? ಕೆಲವರು ಕುರುಡರು, ಅನೇಕರು ಕುಂಟರು, ಕೆಲವರಿಗೆ ಕಣ್ಣುಗಳೇ ಇರಲ್ಲ, ಕೆಲವರಿಗೆ ಹುಟ್ಟಿದಾಗಲೇ ಕುಡಿಯಲು ಹಾಲು ಕೂಡ ಸಿಗಲ್ಲ ಅಂದಾಗ ಆತ ಹುಟ್ಟುತ್ತಲೇ ಎಂತಹ ಕರ್ಮ ಮಾಡಿರಬಹುದು? ಒಂದು ವೇಳೆ ಪುನರ್ಜನ್ಮ ಅಂತ ಹೇಳಿದರೆ ಆತನ ಕರ್ಮಭೋಗಗಳೆಲ್ಲವೂ ಪೂರ್ಣ ಆಗಿದೆ. ಜನ್ಮದಿಂದಲೇ ಅದೆಲ್ಲ ಭೋಗಿಸಿ ಕೊನೆಯಲ್ಲಿ ಆತ ಮಾನವ ಜನ್ಮ ಪಡೆದಿದ್ದಾನೆ ಎಂದ ಮೇಲೆ ಯಾವುದೇ ಕರ್ಮಭೋಗಗಳು ಉಳಿದಿಲ್ಲ ಅಂದಾಗ ಮಾನವ ಸಂಪನ್ನನಾಗಿರಬೇಕಾಗಿತ್ತು, ಸಂಪೂರ್ಣನಾಗಿರಬೇಕಾಗಿತ್ತು. ಏಕೆಂದರೆ ಜನ್ಮದಿಂದಲೇ ಯಾವುದೇ ಕರ್ಮದ ಶೇಷ ಉಳಿದುಕೊಂಡಿಲ್ಲ ಅಲ್ಲವೇ? ಅಂದಾಗ ಇದು ಯಾವ ಜನ್ಮದ ಕರ್ಮದ ಫಲ? ಇದರಿಂದ ಸಿದ್ಧ ಆಗುತ್ತದೆ, ಮನುಷ್ಯ ಅನೇಕ ಜೀವರಾಶಿಯಲ್ಲಿ ಹೋಗುವುದಿಲ್ಲ ಮತ್ತು ಪ್ರಾಣಿಯ ಜನ್ಮ ಭೋಗಿಸುವಂತಹ ಜನ್ಮ ಎಂದು ತಿಳಿಯಬೇಡಿ. ಕೇವಲ ಮನುಷ್ಯನ ಜನ್ಮವೇ ಭೋಗಿಸುವಂತಹ ಜನ್ಮವಾಗಿದೆ. ತಾವೇ ಯೋಚಿಸಿ, ಪ್ರಾಣಿಗಳಲ್ಲಿ ಚಿಂತೆ ಇರುತ್ತದೆಯೇ? ಒತ್ತಡ ಇದೆಯೇ? ಪ್ರಾಣಿಗಳೆಲ್ಲ ಆರಾಮದಿಂದ ಖುಷಿಯ ಜೀವನ ಸಾಗಿಸುತ್ತಲಿವೆ. ಆದರೆ ಮನುಷ್ಯನನ್ನು ನೋಡಿ ಎಷ್ಟೊಂದು ಚಿಂತೆ, ಎಷ್ಟೊಂದು ಒತ್ತಡಗಳು. ಉದಾಹರಣೆಗೆ ಒಂದು ನಾಯಿ. ಇವತ್ತು ನಾಯಿಗೆ ಎಷ್ಟೊಂದು ಪಾಲನೆ ಕೊಡುತ್ತಾರೆ, ಅಷ್ಟು ಪಾಲನೆ, ಅಷ್ಟು ಬೆಲೆ ಮನುಷ್ಯನಿಗೆ ಇಲ್ಲ. ಭೋಗಿಸುವ ಜನ್ಮ ಮನುಷ್ಯನ ಜನ್ಮ ಆಗಿದೆ. ಏಕೆಂದರೆ ಮನುಷ್ಯನಿಗೆ ವಿವೇಕ ಇದೆ, ಬುದ್ಧಿ ಇದೆ, ಹಾಗೂ ಅರಿವು ಇದೆ. ಆದುದರಿಂದ ಭೋಗಿಸಬೇಕಾಗುತ್ತದೆ. ಪ್ರಾಣಿಯ ಜನ್ಮ ಭೋಗಿಸುವಂತಹ ಜನ್ಮವೂ ಅಲ್ಲ, ಇನ್ನೂ ಆರಾಮದಿಂದ ಬದುಕುತ್ತಿದೆ. ಆದ್ದರಿಂದ ಒಂದು ಬಾರಿ ಒಂದು ಸಣ್ಣ ಕತೆ ಎನ್ನ ನಾನು ಕೇಳಿದೆ. ಮೂರು ಕೋತಿಗಳು ಪರಸ್ಪರ ವಾರ್ತಾಲಾಪ ಮಾಡುತ್ತಿದ್ದಾಗ ಅದರಲ್ಲಿ ಮೊದಲನೇ ಕೋತಿ ಹೇಳಿತಂತೆ, ಮನುಷ್ಯರು ಹೇಳ್ತಾ ಇದ್ದಾರೆ, ಮನುಷ್ಯರೆಲ್ಲ ನಮ್ಮ ವಂಶಜರಂತೆ. ಆಗ ಎರಡನೇ ಕೋತಿ ಹೇಳಿತಂತೆ, ಏನು ಮನುಷ್ಯನಿಗೆ ಪ್ರಮೋಷನ್ ಆಗಿದೆಯೇ? ಆಗ ಮೂರನೇ ಕೋತಿ, ನಾನು ಮನುಷ್ಯನಿಗೆ ಎಂದೂ ಕೂಡ ನನ್ನ ವಂಶಜ ಎಂದು ಸ್ವೀಕಾರ ಮಾಡಲ್ಲ, ಏಕೆಂದರೆ ನಾವು ಕೋತಿಯಲ್ಲಿ ಪರಸ್ಪರ ಎಷ್ಟೊಂದು ಪ್ರೀತಿ ಇದೆ. ನಾವು ಎಂದೂ ಕೂಡ ಜಗಳ ಮಾಡಲ್ಲ, ಕೊಲೆ ಮಾಡಲ್ಲ. ಆದರೆ ಮನುಷ್ಯನಲ್ಲಿ ಈ ಸಂಸ್ಕಾರ ಇಲ್ಲ ಅಂದಾಗ, ಇದು ಬುದ್ಧಿವಂತ ಪ್ರಾಣಿಗೆ ಎಷ್ಟು ದೊಡ್ಡ ಅವಹೇಳನ ಆಗಿದೆ. ಈ ರೀತಿ ಕೋತಿಯೇ ಹೇಳಬೇಕಾದರೆ ನಮ್ಮ ಮನುಷ್ಯ ಜೀವನ ಹೇಗಿದೆ ಎಂದು ನೋಡಿಕೊಳ್ಳಬೇಕಾಗುತ್ತದೆ. ಆದ್ದರಿಂದ ಪ್ರಾಣಿಯ ಜನ್ಮ ಭೋಗಿಸುವಂತಹ ಜನ್ಮ ಅಲ್ಲ, ಭೋಗಿಸುವಂತಹ ಜನ್ಮ ಮನುಷ್ಯನ ಜನ್ಮ ಆಗಿದೆ. ಮನುಷ್ಯ ಜನ್ಮದಲ್ಲಿಯೇ ಹೆಚ್ಚು ಭೋಗಿಸುವಂತದ್ದು ಇದೆ. ಆದುದರಿಂದ ಸಮಾಜದಲ್ಲಿ ಇಷ್ಟೊಂದು ಮೇಲು ಕೀಡು, ಬಡವ ಶ್ರೀಮಂತರು ಎಂಬ ಭೇದ ಭಾವಗಳು ಕಾಣತೊಡಗಿವೆ. ಏಕೆಂದರೆ ಮನುಷ್ಯ ಜನ್ಮದಲ್ಲಿ ಇದ್ದು ತನ್ನ ಕರ್ಮದ ಫಲವನ್ನು ಭೋಗಿಸುತ್ತಿದ್ದಾನೆ. ಒಂದು ವೇಳೆ ಪ್ರಾಣಿಯ ಜನ್ಮದಲ್ಲಿ ಬಂದು ಎಲ್ಲವನ್ನು ಭೋಗಿಸಿದರೆ ಎಲ್ಲ ಮನುಷ್ಯರ ಜೀವನ ಸರಿಸಮಾನ ಇರಬೇಕಾಗಿತ್ತು. ಕೆಲವು ಬಾರಿ ಮನುಷ್ಯನ ಜೀವನ ಪ್ರಾಣಿಗಳಿಗಿಂತ ಕೀಳು ಎಂದು ಹೇಳಲಾಗುತ್ತದೆ. ಆದುದರಿಂದ ಮನುಷ್ಯ ಜನ್ಮದಲ್ಲೇ ಇದ್ದು ಕರ್ಮದ ಫಲವನ್ನು ಭೋಗಿಸಬೇಕಾಗುತ್ತದೆ. ಅನೇಕರು ಅಪರಾಧ ಮಾಡಿ ಜೈಲಿಗೆ ಹೋಗುತ್ತಾರೆ, ಆದರೆ ಅವರೇನು ಪರಿವರ್ತನೆಯಾಗಿ ಹೊರಬರಲ್ಲ. ಅಲ್ಲಿ ಇನ್ನೂ ಸಂಸ್ಕಾರ ಪಕ್ಕಾ ಮಾಡಿಕೊಂಡು ಈಶ್ವರನ ನ್ಯಾಯವೇ ಬೇರೆ ಇದೆ. ಆದುದರಿಂದ ಅನೇಕ ಬಾರಿ ಭೋಗಿಸುವಂತಹ ವ್ಯಕ್ತಿಗೆ ಕೇಳಿದಾಗ, ಈ ಕಾಯಿಲೆ ಅಥವಾ ಈ ಪರಿಸ್ಥಿತಿ ಏಕೆ ಬಂದಿದೆ ಎಂದು ಕೇಳಿದರೆ ಆತ ಹೇಳ್ತಾನೆ, ಇದು ಈ ಜನ್ಮದಲ್ಲಿ ಮಾಡಿರುವಂಥದ್ದಲ್ಲ, ಇದು ಯಾವುದೋ ಜನ್ಮದಲ್ಲಿ ಮಾಡಿರುವಂತಹ ಕರ್ಮದ ಫಲ. ಆದರೆ ನಾನು ಈ ಜನ್ಮದಲ್ಲಿ ನಾನು ಯಾವುದೇ ಅಂತಹ ಕರ್ಮವನ್ನು ಮಾಡಿಲ್ಲ, ಆದ್ದರಿಂದ ಅದೇ ಮನುಷ್ಯನಾಗಿ ಕರ್ಮದ ಫಲವನ್ನು ಭೋಗಿಸುತ್ತಿದ್ದಾನೆ. ಒಂದು ವೇಳೆ ಅನ್ಯ ಜೀವರಾಶಿಯಾಗಿ ಆತ್ಮ ಜನ್ಮ ಪಡೆದರೆ ಮನುಷ್ಯರ ಸಂಖ್ಯೆಯೂ ಕೂಡ ಕಡಿಮೆಯಾಗಬೇಕಾಗಿತ್ತು. ಆದರೆ ಇಂದು ಮನುಷ್ಯನ ಸಂಖ್ಯೆ ಕಾಲಕ್ರಮೇಣ ವೃದ್ಧಿಯಾಗ್ತಾ ಇದೆ. ಇದರಿಂದ ಸಿದ್ಧ ಆಗುತ್ತದೆ, ಮನುಷ್ಯನ ಶರೀರದಲ್ಲಿ ಇದ್ದು ತನ್ನ ಕರ್ಮಫಲವನ್ನು ಭೋಗಿಸುತ್ತಿದ್ದಾನೆ. ಇನ್ನೊಂದು ವಿಚಾರ, ವಿಜ್ಞಾನವು ಕೂಡ ಈ ವಿಚಾರವನ್ನು ಕುರಿತು ಅನೇಕ ಸಂಶೋಧನೆಯನ್ನು ಮಾಡುತ್ತಾ ಇದೆ. ತಾವು ಓದಿರಬಹುದು ಡಾಕ್ಟರ್ ರೋಮನ್ ಮೋಡಿಯ ಪುಸ್ತಕ ಲೈಫ್ ಆಫ್ಟರ್ ಲೈಫ್, ಅಂದರೆ ಪುನರ್ಜನ್ಮ. ಪುನರ್ಜನ್ಮದ ಬಗ್ಗೆ ಅಥವಾ ಪುನರ್ಜನ್ಮದ ಶೋಧನೆಯಲ್ಲಿ ಅನೇಕ ವೈದ್ಯರು ತೊಡಗಿದ್ದಾರೆ. ಅವರು ಅನೇಕರಿಗೆ ಹಿಪ್ನೋಟಿಸಂ ಮಾಡಿ ಅವರು ಯಾವ ಉತ್ತರ ಕೊಡುತ್ತಾರೆ ಎಂದು ನಿರೀಕ್ಷಿಸುತ್ತಾರೆ. ಅದರ ಆಧಾರದ ಮೇಲೆ ಶೋಧನೆ ಮಾಡುತ್ತಾರೆ, ಅವರು ಹಿಂದೆ ಯಾರು ಆಗಿದ್ದರು, ಎಲ್ಲಿ ಜನ್ಮ ಪಡೆದಿದ್ದರು, ಇದೆಲ್ಲವೂ ಕೂಡ ಅವರ ಸಂಶೋಧನೆಯಲ್ಲಿ ಗೊತ್ತಾಗಿದೆ. ಒಂದು ವೇಳೆ ಮನುಷ್ಯನಾಗಿ ಜನ್ಮ ಪಡೆದರೆ ಎಷ್ಟು ಜನ್ಮ ಪಡೆಯಲು ಸಾಧ್ಯ? ಕಳೆದ ತರಗತಿಯಲ್ಲಿ ತಾವು ಸೃಷ್ಟಿಚಕ್ರದ ಅವಧಿ 5,000 ವರ್ಷವೆಂದು ತಿಳಿದುಕೊಂಡಿದ್ದೇವೆ. ಒಂದು ವೇಳೆ 84,00,000 ಜನ್ಮವಿದ್ದರೆ ಇದು 5,000 ವರ್ಷದಲ್ಲಿ ಮನುಷ್ಯನ ಆಯುಷ್ ಎಷ್ಟಿರಬಹುದು? ಲೆಕ್ಕ ಸರಿ ಹೊಂದಲ್ಲ ಅಲ್ಲವೇ? ಆದರೆ ಶಾಸ್ತ್ರಗಳಲ್ಲಿ ಬರೆಯಲ್ಪಟ್ಟಿದೆ, ಮನುಷ್ಯ 84,00,000 ಜನ್ಮ ಪಡಿತಾನೆ. ಆದರೆ ವಾಸ್ತವಿಕವಾಗಿ 84,00,000 ಎಂದರೆ ಅರ್ಥ 84 ಜನ್ಮ ಎಂದು. ಒಂದು ವೇಳೆ 84 ಜನ್ಮ ಎಂದರೆ ಅದರ ಲೆಕ್ಕಾಚಾರವೂ ಬೇಕಲ್ಲವೇ? ಆದುದರಿಂದ ಪರಮಾತ್ಮ ನಮಗೆ ಮನುಷ್ಯ ಜನ್ಮದ ಲೆಕ್ಕಾಚಾರವನ್ನು ತಿಳಿಸಿದ್ದಾರೆ. ಮನುಷ್ಯನ 84 ಜನ್ಮದ ಲೆಕ್ಕಾಚಾರವನ್ನು ತಿಳಿಸಿದ್ದಾರೆ ಹಾಗೂ ಮನುಷ್ಯನ ಆಯುಷ್ ಗರಿಷ್ಠ ಪಕ್ಷದಲ್ಲಿ ಎಷ್ಟಿರಬಹುದು? ಇವತ್ತಿನ ವಂಶಾವಳಿಯಲ್ಲಿ ನಮಗೆಲ್ಲ ಗೊತ್ತಿದೆ ಗರಿಷ್ಠ ಪಕ್ಷದಲ್ಲಿ ಎಷ್ಟು ಆಯುಷ್ಯನಲ್ಲಿ ಬದುಕುತ್ತಾರೆ. ಹಿಂದಿನ ನಮ್ಮ ಪೂರ್ವಜರಿಗೆ ವಂಶಜರಿಗೆ ಆಯುಷ್ಯ ದೀರ್ಘವಾಗಿತ್ತು, ಯಾವುದೇ ಕಾಯಿಲೆಗಳು ಇರಲಿಲ್ಲ ಅನ್ನೋದನ್ನ ನಾವೆಲ್ಲರೂ ತಿಳಿದುಕೊಂಡಿದ್ದೇವೆ. ಅದೇ ರೀತಿ ಈ 4 ಯುಗಗಳನ್ನು ನೋಡಿದಾಗ ಕಲಿಯುಗದಲ್ಲಿ ಸರಾಸರಿ ಆಯುಷ್ಯ 60 ವರ್ಷ ಅಥವಾ 70 ವರ್ಷ ಇದ್ದರೆ ಇದರ ಮುಂಚಿನ ಪೂರ್ವಜರ ಆಯುಷ್ಯ 90 ಅಥವಾ 100 ವರ್ಷ ಇದ್ದರೆ ದ್ವಾಪರ ಯುಗದಲ್ಲಿ 100 ಅಥವಾ 100ಕ್ಕಿಂತ ಹೆಚ್ಚು ಆಯುಷ್ ಇರಲು ಸಾಧ್ಯವಿದೆ. ತ್ರೇತಾಯುಗದಲ್ಲಿ ಅದಕ್ಕಿಂತಲೂ ಹೆಚ್ಚು. ಸತ್ಯಯುಗ ಸತ್ವಪ್ರಧಾನವಾದ ಯುಗ, ಅಲ್ಲಿ ಪವಿತ್ರವಾದ ಸಂಪನ್ನವಾದ ಆತ್ಮವಿರುವ ಕಾರಣ ಅದಕ್ಕಿಂತ ಹೆಚ್ಚು ಆಯುಷ್ ಇರಲು ಸಾಧ್ಯ. ಆದ್ದರಿಂದ ಸತ್ಯುಗಿ ದೇವತೆಗಳಿಗೆ ಈ ರೀತಿ ಗಾಯನವಿದೆ, ದೇವತೆಗಳು ಅಮರರಾಗಿದ್ದರು. ಅಮರರಾಗಿದ್ದರು ಎಂದರೆ ಇದರ ಅರ್ಥ ಹಾಗಲ್ಲ, ದೇವತೆಗಳು ಶರೀರವನ್ನೇ ತ್ಯಜಿಸುವುದಿಲ್ಲ ಅಲ್ಲ. ಯಾರು ಈ ಪ್ರಪಂಚದಲ್ಲಿ ಜನ್ಮ ಪಡೆಯುತ್ತಾರೋ ಅವರು ಶರೀರವನ್ನು ಬಿಡಲೇಬೇಕಾಗುತ್ತದೆ. ಆದುದರಿಂದ ಶಾಸ್ತ್ರದಲ್ಲಿ ತೋರಿಸಲಾಗಿದೆ, ಶ್ರೀಕೃಷ್ಣನನ್ನು ಕುರಿತು, ಕೃಷ್ಣನೂ ಕೂಡ ಶರೀರ ಬಿಟ್ಟ, ಆತನೂ ಕೂಡ ಜನ್ಮ ಪಡೆದ, ಬೇಡನ ಬಾಣ ತಗುಲಿ ಕೃಷ್ಣ ಶರೀರ ಬಿಟ್ಟನೆಂದು ತೋರಿಸಲಾಗಿದೆ. ಆದುದರಿಂದ ಈ ಜಗತ್ತಿನಲ್ಲಿ ಯಾರು ಜನ್ಮ ಪಡೆಯುತ್ತಾರೋ ಅವರು ಶರೀರವನ್ನು ಬಿಡಲೇಬೇಕಾಗುತ್ತದೆ. ಆದರೂ ಕೂಡ ದೇವತೆಗಳಿಗೆ ಅಮರರು ಎಂದು ಯಾಕೆ ಹೇಳುತ್ತಾರೆ? ಏಕೆಂದರೆ ಆಕಸ್ಮಿಕ ಮೃತ್ಯುಗಳು ಸತ್ಯಯುಗದಲ್ಲಿ ಇರುವುದಿಲ್ಲ. ಆದರೆ ಈ ಕಲಿಯುಗದಲ್ಲಿ 10 ವರ್ಷದ ಬಾಲಕನಿದ್ದರೂ ಕೂಡ ಆಕಸ್ಮಿಕವಾಗಿ ಅಂತಹ ಕಾಯಿಲೆಗಳು ಬಂದು ಮೃತ್ಯು ಹೊಂದಿಬಿಡುತ್ತಾನೆ. 20 ವರ್ಷದವರಿಗೂ 50 ವರ್ಷದವರಿಗೂ ಮೃತ್ಯು ಬರಬಹುದು. ಆದರೆ ದೇವತೆಗಳಿಗೆ ಅಕಾಲ ಮೃತ್ಯು, ಆಕಸ್ಮಿಕ ಮೃತ್ಯು ಇರುವುದಿಲ್ಲ. ದೇವತೆಗಳು ಪೂರ್ಣ ಆಯುಷ್ಯನ್ನು ಭೋಗಿಸಿ ಶರೀರವನ್ನು ತ್ಯಜಿಸುತ್ತಿದ್ದರು. ಆದುದರಿಂದ ಹೇಳಲಾಗುತ್ತದೆ, ದೇವತೆಗಳ ಪ್ರಪಂಚದಲ್ಲಿ ಸಾಯುವಂತಹ ಶೋಕ ಅಥವಾ ದುಃಖ ಯಾರಿಗೂ ಇರಲಿಲ್ಲ ಎಂದು. ಈ ಕಲಿಯುಗದಲ್ಲಿ ಜನ್ಮ ಮಹೋತ್ಸವವನ್ನು ಆಚರಿಸುತ್ತಾರೆ, ಆದರೆ ಸತ್ಯಯುಗದಲ್ಲಿ ಮೃತ್ಯುವಿನ ಮಹೋತ್ಸವವನ್ನು ಆಚರಿಸುತ್ತಾರೆ. ಏಕೆಂದರೆ ಅವರು ಪೂರ್ಣ ಆಯುಷ್ಯನ್ನು ಭೋಗಿಸಿ ಸ್ವ ಇಚ್ಛೆಯಿಂದ ಶರೀರವನ್ನು ತ್ಯಾಗ ಮಾಡುತ್ತಾರೆ. ಹೇಗೆ ಒಬ್ಬ ವ್ಯಕ್ತಿ ಹೊಸ ಬಟ್ಟೆಯನ್ನು ಧರಿಸಲು ಹಳೆಯ ಬಟ್ಟೆಯನ್ನು ತ್ಯಾಗ ಮಾಡೋದಕ್ಕೆ ದುಃಖ ಪಡುವುದಿಲ್ಲವೋ, ಅದೇ ರೀತಿ ದೇಹರೂಪಿ ಹಳೆಯ ವಸ್ತ್ರವನ್ನು ತ್ಯಜಿಸಿ ಹೊಸ ಶರೀರರೂಪಿ ವಸ್ತ್ರವನ್ನು ಧಾರಣೆ ಮಾಡಿಕೊಳ್ಳಲು ಖುಷಿಯಾಗುವುದಿಲ್ಲವೇ? ಹಳೆಯದನ್ನು ಕಳಿಸಲು ದುಃಖ ಆಗುವುದಿಲ್ಲ. ಅದೇ ರೀತಿ ಹೊಸ ದೇಹರೂಪಿ ವಸ್ತ್ರವನ್ನು ಧರಿಸಿ ದೇವತೆಗಳು ಹಳೆಯ ವಸ್ತ್ರರೂಪಿ ಶರೀರವನ್ನು ಬಿಡುತ್ತಿದ್ದರು. ಆದರೆ ಇಂದಿನ ಪ್ರಪಂಚದಲ್ಲಿ ದೇಹದ ಮೇಲಿನ ಮೋಹ ಇರುವ ಕಾರಣ ದೇಹ ಬಿಡಲು ದುಃಖ ಆಗುತ್ತದೆ. ಆದರೆ ದೇವತೆಗಳಿಗೆ ಮೋಹವಿರಲಿಲ್ಲ. ಆದುದರಿಂದ ಮೃತ್ಯು ಅವರಿಗೆ ಮಹೋತ್ಸವವಾಗಿತ್ತು. ಸ್ವ ಇಚ್ಛೆಯಿಂದ ಶರೀರ ತ್ಯಾಗ ಮಾಡಿ ಹೊಸ ಶರೀರವನ್ನು ಧಾರಣೆ ಮಾಡಿಕೊಳ್ಳುತ್ತಿದ್ದರು. ಆದುದರಿಂದ ದೇವತೆಗಳ ಮಂದಿರದಲ್ಲಿ ದೇವತೆಗಳನ್ನು ಎಂದೂ ಕೂಡ ಅಳುವ ಮುಖವನ್ನು ತೋರಿಸುವುದಿಲ್ಲ. ಈ ಪ್ರಪಂಚದ ವ್ಯವಸ್ಥೆ ಹೇಗಿದೆ ಎಂದರೆ, ಶರೀರ ಹಳೆಯದಾದರೂ ಕೂಡ ಬಿಡಲು ಬಯಸುವುದಿಲ್ಲ. ಅದಕ್ಕಾಗಿಯೇ ಈ ಶಬ್ದ ಹೇಳಲಾಗುತ್ತದೆ, ದೇವತೆಗಳು ಅಮರರು ಎಂದು. ಹಾಗಾದರೆ ಸತ್ಯಯುಗದಲ್ಲಿ ಎಷ್ಟು ಜನ್ಮ ಇರಬಹುದು? ಈ 5,000 ವರ್ಷದ ಸೃಷ್ಟಿಚಕ್ರದಲ್ಲಿ ಪ್ರತಿಯೊಂದು ಯುಗದ ಆಯುಷ್ಯ ಸಮಾನವಾಗಿರುತ್ತದೆ. ಪ್ರತಿಯೊಂದು ಯುಗದ ಅವಧಿ 1250 ವರ್ಷ. ಹಾಗಾದರೆ ಈ 1250 ವರ್ಷದಲ್ಲಿ ಎಷ್ಟು ಜನ್ಮ ಇರಬಹುದು? ಅವರ ಆಯುಷ್ಯ ದೀರ್ಘವಾಗಿರಬೇಕಾದರೆ 150 ವರ್ಷಕ್ಕಿಂತಲೂ ದೀರ್ಘ ಆಯುಷ್ಯ ಇರುತ್ತದೆ. ಆದುದರಿಂದ ಸತ್ಯಯುಗದಲ್ಲಿ ದೇವತೆಗಳಿಗೆ ಕೇವಲ 8 ಜನ್ಮಗಳು ಇರುತ್ತದೆ. ನಂತರ ತ್ರೇತಾಯುಗದಲ್ಲಿ ಆತ್ಮದಲ್ಲಿ 2 ಕಲೆಗಳು ಕಡಿಮೆಯಾಗಿರುವ ಕಾರಣ, ಹೇಗೆ ಹೇಗೆ ಆತ್ಮದ ಶಕ್ತಿ ಕಡಿಮೆಯಾಗುತ್ತದೆಯೋ ಹಾಗೆ ಜನ್ಮಗಳ ಸಂಖ್ಯೆ ಹೆಚ್ಚಾಗುತ್ತದೆ. ಆಯುಷ್ಯ ಕಡಿಮೆಯಾಯಿತು, 150 ವರ್ಷಕ್ಕಿಂತಲೂ ಕಡಿಮೆ ಆಯುಷ್ಯ ಇರುತ್ತದೆ. ಹೇಗೆ ಹೇಗೆ ಸಮಯದ ಚಕ್ರ ಪರಿವರ್ತನೆ ಆಗುತ್ತಾ ಬಂತು, ಅರ್ಧ ಸಮಯ ಕಳೆದಿರುವ ಕಾರಣ ಮನುಷ್ಯನ ಆತ್ಮಿಕ ಶಕ್ತಿಯಲ್ಲಿ ಕೊರತೆಯಾಗಿರೋ ಕಾರಣ ಆಯುಷ್ಯ ಕಡಿಮೆ, ಜನ್ಮಗಳು ಹೆಚ್ಚುತ್ತಾ ಬಂತು. ನಂತರ ದ್ವಾಪರ ಯುಗದಲ್ಲಿ ಆಯುಷ್ಯ 125 ವರ್ಷಗಳವರೆಗೆ ಇರುತ್ತದೆ. ಆಯುಷ್ಯ ಕಡಿಮೆಯಾಗಿರೋ ಕಾರಣ ದ್ವಾಪರ ಯುಗದಲ್ಲಿ 21 ಜನ್ಮಗಳು ಪ್ರಾಪ್ತಿಯಾಗುತ್ತವೆ. ಆತ್ಮದ ಸ್ಥಿತಿ, ರಜೋಪ್ರಧಾನ ಸ್ಥಿತಿ, 8 ಕಲೆಯಿಂದ ಸಂಪನ್ನ ಸ್ಥಿತಿಯಿಂದ ಕೂಡಿತ್ತು. ಕೇವಲ 21 ಜನ್ಮಗಳು ಆತ್ಮನಿಗೆ ದ್ವಾಪರ ಯುಗದಲ್ಲಿ ಪ್ರಾಪ್ತಿಯಾಗುತ್ತದೆ. ಅಂದ ಮೇಲೆ 21 ಮತ್ತು 20, ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗದಲ್ಲಿ ಒಟ್ಟು 41 ಜನ್ಮ ಆತ್ಮನಿಗೆ ಪ್ರಾಪ್ತಿಯಾಗುತ್ತದೆ. ಕಾಲಕ್ರಮೇಣ ಕಾಲಚಕ್ರದಲ್ಲಿ ಕಲಿಯುಗ ಬಂತು. ಆತ್ಮದ ಶಕ್ತಿ ಇನ್ನೂ ಕಡಿಮೆಯಾಗುತ್ತಾ ಬಂತು. ತಮೋಪ್ರಧಾನ ಸ್ಥಿತಿಯಲ್ಲಿ ಕೇವಲ 2 ಕಲೆಗಳು ಮಾತ್ರ ಆತ್ಮದಲ್ಲಿ ಉಳಿದಿರುವ ಕಾರಣ ಆಯುಷ್ಯ 100ಕ್ಕಿಂತಲೂ ಕಡಿಮೆ. ಆದುದರಿಂದ ಜನ್ಮಗಳು ಕೂಡ ಹೆಚ್ಚಾಯಿತು. ಕಲಿಯುಗದಲ್ಲಿ ಆತ್ಮನಿಗೆ 42 ಜನ್ಮಗಳು ಪ್ರಾಪ್ತಿಯಾಗುತ್ತದೆ. ಒಟ್ಟು 4 ಯುಗದ ಜನ್ಮಗಳನ್ನು ಸೇರಿಸಿದಾಗ 83 ಜನ್ಮ ಆಗುತ್ತದೆ. ಆದುದರಿಂದ 84ನೇ ಜನ್ಮಕ್ಕೆ ಅತಿ ಶ್ರೇಷ್ಠ ದುರ್ಲಭ ಜನ್ಮ ಎಂದು ಗಾಯನವಿದೆ. ಇದು ಅತಿ ಶ್ರೇಷ್ಠ ಜನ್ಮವೇಕೆ? ಆ ಜನ್ಮ ಯಾವಾಗ ಸಿಕ್ಕಿತು? ಈ 84ನೇ ಜನ್ಮ ಸಂಗಮ ಯುಗದಲ್ಲಿ. ಸಂಗಮ ಯುಗವೆಂದರೆ ಕಲಿಯುಗ ಹಾಗೂ ಸತ್ಯಯುಗದ ಸಂಧಿಯ ಕಾಲದಲ್ಲಿ. ಕಲಿಯುಗದ ಅಂತ್ಯ, ಹೊಸಯುಗದ ಆರಂಭದ ಸಂಧಿಯಲ್ಲಿ ಅಥವಾ ಸಂಧಿ ಸಮಯಕ್ಕೆ ಪುರುಷೋತ್ತಮ ಕಲ್ಯಾಣಕಾರಿ ಸಂಗಮಯುಗ ಎಂದು ಹೇಳಲಾಗುತ್ತದೆ. ಈ ಸಂಗಮಯುಗ ಅತಿ ಶ್ರೇಷ್ಠವಾದ ಯುಗ, ಎಲ್ಲಿ ಆತ್ಮ ಹಾಗೂ ಪರಮಾತ್ಮರ ಸಂಗಮವಾಗುತ್ತದೆ. ಎರಡು ಯುಗಗಳ ಸಂಗಮ ಆಗುತ್ತದೆ. ಆದುದರಿಂದ ವರ್ತಮಾನ ಸಮಯ, ಈ ನಮ್ಮ ಜನ್ಮ ಬಹಳ ಬೆಲೆ ಬಾಳುವಂತಹ ಜನ್ಮವಾಗಿದೆ. ಏಕೆಂದರೆ ಈ ಜನ್ಮದಲ್ಲಿಯೇ ಪೂರ್ಣ 83 ಜನ್ಮದ ಜ್ಞಾನ ಪ್ರಾಪ್ತಿಯಾಗುತ್ತದೆ. ಅಷ್ಟೇ ಅಲ್ಲದೆ ಪೂರ್ಣ ಕಾಲಚಕ್ರದ ಆದಿ, ಮಧ್ಯ ಹಾಗೂ ಅಂತ್ಯದ ಜ್ಞಾನವೂ ಕೂಡ ಪ್ರಾಪ್ತಿಯಾಗುತ್ತದೆ. ಆತ್ಮಜ್ಞಾನದ ಜೊತೆಗೆ ಪರಮಾತ್ಮನ ಸಂಪೂರ್ಣ ಪರಿಚಯ, ಸಮಯದ ಪರಿಚಯ ಹಾಗೂ ಕರ್ಮದ ಪರಿಚಯವೂ ಸಿಗುತ್ತದೆ. ಹಾಗಾದರೆ ಕರ್ಮದಲ್ಲಿ ಪ್ರಕಾರಗಳೆಷ್ಟು, ಯಾವ ಯುಗದಲ್ಲಿ ಎಂತಹ ಕರ್ಮ ಇತ್ತು, ಎಂತಹ ಕರ್ಮ ಮಾಡಿದರೆ ಆತ್ಮನಿಗೆ ಯಾವ ಯುಗದಲ್ಲಿ ಜನ್ಮ ಸಿಗುತ್ತದೆ, ಆದ್ದರಿಂದ ಕರ್ಮದ ಸಂಪೂರ್ಣ ಜ್ಞಾನ, ಆತ್ಮದ ಸಂಪೂರ್ಣ ಜ್ಞಾನ, ಪರಮಾತ್ಮನ ಸಂಪೂರ್ಣ ಜ್ಞಾನ ಅಗತ್ಯವಿದೆ. ಹಾಗೂ ಈ ಜ್ಞಾನದ ಆಧಾರದಿಂದ ನಾವು ಯಾವ ಕರ್ಮವನ್ನು ಮಾಡುತ್ತೇವೆ ಅದು ಸರ್ವಶ್ರೇಷ್ಠ ಕರ್ಮವಾಗುತ್ತದೆ. ಇದು ಈ ಸಮಯದ ವಿಶೇಷತೆಯಾಗಿದೆ. ಆದುದರಿಂದ ಈ ಜನ್ಮ ಪದೇ ಪದೇ ಸಿಗುವುದಿಲ್ಲ. ಪುರುಷೋತ್ತಮ ಕಲ್ಯಾಣಕಾರಿ ಸಂಗಮಯುಗ 5000 ವರ್ಷದ ನಂತರ ಸಿಗುತ್ತದೆ. ಆದ್ದರಿಂದ ಇದು ಅತಿ ಅಮೂಲ್ಯವಾದಂತಹ ಜನ್ಮವಾಗಿದೆ. ಯಾವುದೇ ಯುಗದಲ್ಲಿ ಈ ಜ್ಞಾನವಿಲ್ಲ. ಏಕೆಂದರೆ ಪ್ರತಿಯೊಂದು ಯುಗದಲ್ಲಿ ಆತ್ಮ ಮೆಟ್ಟಿಲನ್ನು ಇಳಿಯುತ್ತಾ ಬರುತ್ತದೆ. ಒಂದು ವೇಳೆ ದೇವತೆಗಳಿಗೆ ಈ ಜ್ಞಾನವಿದ್ದರೆ ದೇವತೆಗಳು ಈ ಮೆಟ್ಟಿಲನ್ನ ಇಳಿಯುವಂತಹ ಅಗತ್ಯವೇ ಇರಲಿಲ್ಲ. ಆದುದರಿಂದ ಗಾಯನವಿದೆ, ದುಃಖ ಬಂದಾಗ ಎಲ್ಲರೂ ಸ್ಮರಣೆ ಮಾಡುತ್ತಾರೆ, ಸುಖದಲ್ಲಿ ಯಾರೂ ಭಗವಂತನನ್ನ ಸ್ಮರಣೆ ಮಾಡಲ್ಲ. ಒಂದು ವೇಳೆ ಸುಖದಲ್ಲಿ ಮಾಡಿದರೆ ದುಃಖ ಯಾಕೆ ಬರುತ್ತಿತ್ತು? ಸುಖದ ಸಮಯದಲ್ಲಿ ಭಗವಂತನನ್ನು ಸ್ಮರಿಸಲಿಲ್ಲ, ಆದುದರಿಂದಲೇ ದುಃಖ ಬಂದಿದೆ. ಹಾಗಾದರೆ ಎಷ್ಟು ಪ್ರಕಾರದ ಕರ್ಮಗಳಿವೆ? ಕರ್ಮದಲ್ಲಿ 4 ಪ್ರಕಾರದ ಕರ್ಮಗಳಿವೆ. ಸರ್ವಪ್ರಥಮವಾಗಿ ಸರ್ವಶ್ರೇಷ್ಠ ಕರ್ಮ, ಎರಡನೇ ಪ್ರಕಾರದ ಕರ್ಮ ಅಕರ್ಮ, ಮೂರನೇ ಪ್ರಕಾರದ ಕರ್ಮ ಸುಕರ್ಮ ಅಥವಾ ಪುಣ್ಯದ ಕರ್ಮ, ಹಾಗೂ 4 ಪ್ರಕಾರದ ಕರ್ಮ ವಿಕರ್ಮ ಅಥವಾ ಪಾಪದ ಕರ್ಮ. ಆದುದರಿಂದಲೇ ಹೇಳಲಾಗಿದೆ ಕರ್ಮದ ರಹಸ್ಯ ಬಹಳ ಆಳವಾಗಿದೆ. ಏಕೆಂದರೆ ಈ 4 ಪ್ರಕಾರದ ಕರ್ಮಗಳನ್ನು ತಿಳಿದುಕೊಳ್ಳಬೇಕಾಗುತ್ತದೆ. ಹಾಗಾದರೆ ಶ್ರೇಷ್ಠ ಕರ್ಮ ಎಂದರೇನು? ಯಾವುದು? ಶ್ರೇಷ್ಠ ಜ್ಞಾನ ನಮಗೆ ಪ್ರಾಪ್ತಿಯಾಗುತ್ತದೆ. ಜ್ಞಾನದ ಮಾಧ್ಯಮದಿಂದ ಶ್ರೇಷ್ಠತೆಯನ್ನು ತಿಳಿದುಕೊಂಡು ಪರಮಾತ್ಮನ ನೆನಪಿನಿಂದ ಆತ್ಮಿಕ ಸ್ಥಿತಿಯನ್ನು ಹೊಂದಿ ಮಾಡುತ್ತೇವೆಯೋ ಅದೇ ಶ್ರೇಷ್ಠ ಕರ್ಮ. ಯಾವುದನ್ನು ನಾವು ಸಂಗಮಯುಗದಲ್ಲಿ ಮಾಡುತ್ತೇವೆ, ಆ ಕರ್ಮದ ಫಲಸ್ವರೂಪ ಸ್ವರ್ಗೀಯ ರಾಜ್ಯವನ್ನು ಪಡೆಯುತ್ತೇವೆ. ಹಾಗಾದರೆ ಸತ್ಯುಗದಲ್ಲಿ ಯಾವ ಪ್ರಕಾರದ ಕರ್ಮ ಇತ್ತು? ಸತ್ಯುಗದಲ್ಲಿ ಅಕರ್ಮ. ಅಕರ್ಮ ಎಂದರೇನು? ಅಕರ್ಮಕ್ಕೂ ಶ್ರೇಷ್ಠ ಕರ್ಮಕ್ಕೂ ಯಾವ ಅಂತರವಿದೆ? ಇಲ್ಲಿ ನಾನು ಉದಾಹರಣೆಯನ್ನು ಹೇಳಬೇಕೆಂದರೆ, ಭೂಮಿಯಲ್ಲಿ ಬೀಜ ಬಿತ್ತುವುದು ಕೂಡ ಒಂದು ಕರ್ಮವೇ. ಆ ಬೀಜದಿಂದ ವೃಕ್ಷ ಹುಟ್ಟಿಕೊಂಡಿತು. ಆ ವೃಕ್ಷ ಅನೇಕ ಫಲವನ್ನು ಬಿಡುತ್ತದೆ. ಆ ಫಲಗಳನ್ನು ನಾನೇ ಸ್ವೀಕಾರ ಮಾಡಿದರೆ ಇದು ಕರ್ಮವೇ. ಆದರೆ ಎರಡೂ ಕರ್ಮದಲ್ಲಿ ಅಂತರವಿದೆ. ಬೀಜ ಬಿತ್ತುವುದೂ ಕೂಡ ಕರ್ಮವೇ. ಆನಂತರ ಆ ಬೀಜದಿಂದ ಉತ್ಪತ್ತಿಯಾಗುವ ಫಲವನ್ನು ಸ್ವೀಕಾರ ಮಾಡುವುದು ಕೂಡ ಕರ್ಮವೇ ಆಗಿದೆ. ಇದೆರಡೂ ಕರ್ಮವಾದರೂ ಸಹ ಎರಡರಲ್ಲೂ ಅಂತರವಿದೆ. ಬೀಜ ಬಿತ್ತುವ ಕರ್ಮ ಯಾವ ಕರ್ಮ? ಅದು ಕರ್ಮದ ಆರಂಭ, ಅದೇ ಶ್ರೇಷ್ಠ ಕರ್ಮ. ಹಾಗೂ ಆ ಬೀಜದಿಂದ ಯಾವ ಫಲಗಳು ಹುಟ್ಟಿಕೊಳ್ಳುತ್ತದೆ, ಆ ಒಂದು ಬೀಜದಿಂದ ಸಾವಿರಾರು ಫಲಗಳು ಸಿಗುತ್ತವೆ. ಆ ಫಲಗಳನ್ನು ನಾನೇ ಸ್ವೀಕಾರ ಮಾಡಿದರೆ ಅದೇ ಅಕರ್ಮ. ಆದುದರಿಂದಲೇ ಮತ್ತೆ ಮತ್ತೆ ಫಲಗಳು ಸಿಗಲ್ಲ, ಇದೇ ಅಕರ್ಮವಾಗಿದೆ. ಅಕರ್ಮವನ್ನು ದೇವತೆಗಳು ಮಾಡುತ್ತಾರೆ, ಅವರು ಕರ್ಮದ ಖಾತೆಯನ್ನು ಸ್ವೀಕಾರ ಮಾಡುತ್ತಾರೆ. ಉದಾಹರಣೆಗೆ, ಒಬ್ಬ ವ್ಯಕ್ತಿ ಬ್ಯಾಂಕಿನಲ್ಲಿ ಹಣ ಜಮಾ ಮಾಡುತ್ತಾನೆ. ನಿವೃತ್ತನಾದ ಬಳಿಕ ಅದು ಕೆಲಸಕ್ಕೆ ಬರುತ್ತದೆ ಎಂದು, ನಂತರ ನಿವೃತ್ತನಾದ ಮೇಲೆ ಆ ಹಣದ ಉಪಯೋಗ ಶುರು ಮಾಡುತ್ತಾನೆ. ಆಗ ಆ ಹಣ ಕಡಿಮೆಯಾಗುವುದಿಲ್ಲವೇ? ಜಮಾ ಇಲ್ಲ ಎಂದರೆ ಆ ಹಣದ ಖಾತೆ ಸಮಾಪ್ತಿಯಾಗುತ್ತದೆ. ಇದೇ ಪ್ರಕಾರದಲ್ಲಿ ನಾವು ಸಂಗಮಯುಗದಲ್ಲಿ ಯಾವ ಶ್ರೇಷ್ಠ ಕರ್ಮವನ್ನು ಮಾಡುತ್ತೇವೆ, ಪರಮಾತ್ಮನ ಶ್ರೇಷ್ಠ ಮತದ ಆಧಾರದಿಂದ ಮಾಡುವಂತಹ ಶ್ರೇಷ್ಠ ಕರ್ಮ ಇದು ಬ್ಯಾಂಕ್ ಬ್ಯಾಲೆನ್ಸ್ ಇದ್ದ ಹಾಗೆ. ಇದು ಅನೇಕ ಜನ್ಮಗಳಿಗೆ ಜಮಾ ಮಾಡಿಕೊಳ್ಳುವಂತಹ ಕರ್ಮವಾಗಿದೆ, ಇದೇ ಶ್ರೇಷ್ಠ ಕರ್ಮ. ಒಂದು ಕರ್ಮವನ್ನು ಪರಮಾತ್ಮನ ಮತದಂತೆ ಮಾಡಿದರೆ ಆ ಕರ್ಮ ಅಷ್ಟೊಂದು ಶಕ್ತಿಶಾಲಿಯಾಗುತ್ತದೆ, ಅದರ ಫಲ ಅನೇಕ ಜನ್ಮಕ್ಕೆ ಪ್ರಾಪ್ತಿಯಾಗುತ್ತದೆ. ಆದರೆ ನಾವು ಸತ್ಯಯುಗದಲ್ಲಿ ಯಾವ ಬ್ಯಾಂಕ್ ಬ್ಯಾಲೆನ್ಸ್ ಜಮಾ ಮಾಡಿದ್ದೆವೋ ಅದನ್ನ ಸ್ವೀಕಾರ ಮಾಡಲು ತ್ರೇತಾಯುಗದ ಕೊನೆಯ ತನಕ. ತ್ರೇತಾಯುಗದ ಕೊನೆಯ ತನಕ ಈ ಜಮಾ ಮಾಡಿದಂತಹ ಶ್ರೇಷ್ಠ ಕರ್ಮದ ಪ್ರಾರಬ್ಧ ಪೂರ್ತಿಯಾಗುತ್ತದೆ. ಆದುದರಿಂದಲೇ ದೇವತೆಗಳು ಕೆಳಗೆ ಇಳಿಯುತ್ತಾ ಬಂದರು. ನಂತರ ದ್ವಾಪರ ಯುಗದ ಆರಂಭವಾಗುತ್ತದೆ. ಅಲ್ಲಿ ಮೂರನೇ ಪ್ರಕಾರದ ಕರ್ಮವು ಕೂಡ ಆರಂಭವಾಗುತ್ತದೆ, ಅದೇ ಸುಕರ್ಮ ಅಥವಾ ಪುಣ್ಯದ ಕರ್ಮ. ಪುಣ್ಯದ ಕರ್ಮದ ಖಾತೆ ಶುರುವಾಗುತ್ತದೆ. ಪುಣ್ಯದ ಕರ್ಮದ ಖಾತೆ ಹೇಗೆ ಶುರುವಾಗುತ್ತದೆ? ದಾನ ಪುಣ್ಯ ಮಾಡುವುದರಿಂದ ಅಥವಾ ಭಕ್ತಿ ಮಾಡುವುದರಿಂದ, ಅನ್ಯರ ಸೇವೆ ಮಾಡುವುದರಿಂದ ಪುಣ್ಯದ ಖಾತೆ ಒಟ್ಟಿಗೆ ಸೇರಲು ಪ್ರಾರಂಭವಾಗುತ್ತದೆ. ಹೇಗೆ ಹೇಗೆ ಕಲಿಯುಗಕ್ಕೆ ಬಂದಾಗ ಕಲಿಯುಗದಲ್ಲಿ ತಮೋಪ್ರಧಾನ ವೃತ್ತಿ ಹೆಚ್ಚುತ್ತಾ ಬಂತು, ವಿಕಾರಗಳ ಪ್ರಭಾವ ಹೆಚ್ಚುತ್ತಾ ಬಂತು, ಮಾಯೆಯ ಪ್ರಭಾವ ಹೆಚ್ಚುತ್ತಾ ಬಂತು, ಮೋಹ ಮಾಯೆಯ ಜಂಜಾಟದಲ್ಲಿ ಬಂದು ವಿಕರ್ಮಗಳು ವಿಕರ್ಮದ ಖಾತೆ ಜಮಾ ಆಗಲು ಶುರುವಾಗುತ್ತದೆ. ವಿಕರ್ಮ ಎಂದರೆ ವಿಕಾರಗಳಿಗೆ ವಶಭೂತರಾದಂತಹ ಕರ್ಮ. ಕಾಮ, ಕ್ರೋಧ, ಮೋಹ, ಲೋಭ, ಅಹಂಕಾರ, ದ್ವೇಷ, ಭಯ, ಸ್ವಾರ್ಥಗಳಿಗೆ ವಶಭೂತವಾದಂತಹ ಕರ್ಮ, ಇದೆಲ್ಲ ವಿಕರ್ಮದ ಖಾತೆಯಲ್ಲಿ, ಪಾಪಕರ್ಮದ ಖಾತೆಯಲ್ಲಿ ಜಮಾ ಆಗುತ್ತದೆ. ಆದ್ದರಿಂದ ಈ ಕರ್ಮದ ಗುಹ್ಯಗತಿಯ ಜ್ಞಾನವನ್ನು ತಿಳಿದುಕೊಂಡು ಶ್ರೇಷ್ಠರಾಗುವಂತಹ ಸಂಕಲ್ಪ ಮಾಡಿ, ಶ್ರೇಷ್ಠ ಕರ್ಮವನ್ನು ಈ ಯುಗದಲ್ಲಿ ಯಾವ ಆಧಾರದಿಂದ ಮಾಡಬಹುದು, ಶ್ರೇಷ್ಠ ಕರ್ಮದ ಬೀಜವನ್ನು ಫಲೀಭೂತ ಮಾಡಲು ಅನೇಕ ವಸ್ತುಗಳ ಅಗತ್ಯವಿದೆ. ಹೇಗೆ? ತಾವು ಒಂದು ಬೀಜವನ್ನು ಬಿತ್ತನೆ ಮಾಡಬೇಕಾದರೆ ಭೂಮಿ ಬಂಜರು ಭೂಮಿ ಇದ್ದರೆ, ಮರುಭೂಮಿ ಇದ್ದರೆ ಅಲ್ಲಿ ನಾವು ಬೀಜ ಬಿತ್ತನೆ ಮಾಡಿದರೆ ಬೀಜ ಎಷ್ಟೇ ಒಳ್ಳೆಯದಿದ್ದರೂ ಕೂಡ ಭೂಮಿ ಚೆನ್ನಾಗಿರಬೇಕಾಗುತ್ತದೆ. ಭೂಮಿಯ ಜೊತೆಗೆ ಗೊಬ್ಬರವೂ ಬೇಕು, ಜೊತೆಗೆ ನೀರೂ ಕೂಡ ಬೇಕಾಗುತ್ತದೆ. ಆ ಬೀಜ ಅಂಕುರವಾಗಲು ಸೂರ್ಯನ ಬೆಳಕು ಕೂಡ ಬೇಕು, ಒಳ್ಳೆಯ ವೈಬ್ರೇಷನ್ ಕೂಡ ಬೇಕು. ಆಗ ಬಿತ್ತಿದಂತಹ ಬೀಜ ಫಲ ಕೊಡಲು ಸಿದ್ಧವಾಗುತ್ತದೆ. ಹಾಗೆಯೇ ಕರ್ಮವೂ ಕೂಡ ಒಂದು ಬೀಜವೇ ಆಗಿದೆ. ಆ ಕರ್ಮದ ಬೀಜ ಫಲವನ್ನು ಕೊಡಲು ಈ ಎಲ್ಲಾ ವಸ್ತುಗಳು ಕೂಡ ಬೇಕು. ತಾವು ಯಾವುದೇ ಶ್ರೇಷ್ಠ ಕರ್ಮವನ್ನು ಮಾಡಲು ಆ ವ್ಯಕ್ತಿ ಪಾತ್ರನು, ಸುಪಾತ್ರನು. ಈ ಭೂಮಿಯನ್ನು ನೋಡಿ ತಾವು ಯಾರಿಗಾದರೂ ಉಪಕಾರ ಮಾಡಿದರೆ, ಒಂದು ವೇಳೆ ಆತ ವ್ಯಸನಿಯಾಗಿದ್ದರೆ, ಶರಾಬಿಯಾಗಿದ್ದರೆ, ಅವರಿಗೆ ನೀವು ಕೊಟ್ಟಂತಹ ದಾನ ಅದರಿಂದ ಪುಣ್ಯ ಪ್ರಾಪ್ತಿಯಾಗಲು ಸಾಧ್ಯವೇ ಇಲ್ಲ. ಆದುದರಿಂದ ಪಾತ್ರವನ್ನು ನೋಡಿ ದಾನ ಮಾಡಿ. ಗೊಬ್ಬರ ಎಂದರೆ ಶ್ರೇಷ್ಠ ವಿಚಾರಗಳು, ಜೊತೆಗೆ ನೀರು ಕೂಡ ಬೇಕು. ನೀರು ಅಂದರೆ ಒಳ್ಳೆಯ ಭಾವನೆಯ ನೀರು, ಸಕಾರಾತ್ಮಕ ವೃತ್ತಿಯ ನೀರು ಬೇಕು, ಶುಭ ಭಾವನೆಯ ಸಕಾಶ್ ಬೇಕು, ಶುಭ ಕಾಮನೆಯನ್ನು ಕೊಡುತ್ತಾ ಇರಬೇಕು. ಆಗ ಆ ಬೀಜ ಫಲೀಭೂತ ಆಗುತ್ತದೆ. ಜೊತೆಗೆ ಆ ಬೀಜ ಫಲೀಭೂತರಾಗಲು ಸೀಸನ್ ಕೂಡ ಬೇಕು. ಸೀಸನ್ ಇಲ್ಲದೆ ಇದ್ದರೆ ಫಲ ಬರುವುದಿಲ್ಲ. ಹಾಗಾದರೆ ಆ ಸೀಸನ್ ಯಾವುದು? ಇದೆ, ಶ್ರೇಷ್ಠ ಪುರುಷೋತ್ತಮ ಸಂಗಮಯುಗ. ಅನೇಕ ಜನ್ಮಕ್ಕೆ ಸುಖವನ್ನು ಪ್ರದಾನ ಮಾಡುವಂತದ್ದಾಗುತ್ತದೆ. ಜ್ಞಾನಸೂರ್ಯ ಪರಮಾತ್ಮನಿಂದ ಶಕ್ತಿಯೂ ಸಿಗುತ್ತದೆ. ಜ್ಞಾನ ತಿಳಿದ ಮೇಲೂ ಶ್ರೇಷ್ಠ ಕರ್ಮವನ್ನು ಮಾಡದೇ ಹೋದರೆ ಪಶ್ಚಾತ್ತಾಪ ಪಡಬೇಕಾಗುತ್ತದೆ. ಆದುದರಿಂದ ಇದೇ ಸಮಯ ಆಗಿದೆ ಶ್ರೇಷ್ಠ ಕರ್ಮವನ್ನು ಮಾಡಿ ಅಂತಹ ಶ್ರೇಷ್ಠ ಪದವಿಯನ್ನು ಪ್ರಾಪ್ತಿ ಮಾಡಿಕೊಳ್ಳಬಹುದು. ಅದಕ್ಕಾಗಿಯೇ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ, ನರ ಅಂತಹ ಕರ್ಮ ಮಾಡಿದರೆ ಶ್ರೀನಾರಾಯಣನಾಗಬಹುದು, ನಾರಿ ಶ್ರೀಲಕ್ಷ್ಮಿ ಆಗಬಹುದು. ಲಕ್ಷ್ಮೀನಾರಾಯಣರು ಹೇಗೆ ಆದರು? ಶ್ರೀಲಕ್ಷ್ಮಿ ಶ್ರೀನಾರಾಯಣರು ಅಂತಹ ಕರ್ಮ ಯಾವುದನ್ನು ಮಾಡಿರಬಹುದು? ಯಾವುದರಿಂದ ಸೂರ್ಯವಂಶಿ ದೇವ ಪದವಿಯನ್ನು ಪ್ರಾಪ್ತಿ ಮಾಡಿಕೊಂಡರು? ಖಂಡಿತವಾಗಿ ಅದಕ್ಕೆ ಮೊದಲಿನ ಜನ್ಮದಲ್ಲಿ ಅಂತಹ ಶ್ರೇಷ್ಠ ಕರ್ಮ ಮಾಡಿರಬಹುದು, ಯಾವುದರಿಂದ ನರನಾರಿಯ ರೂಪದಲ್ಲಿದ್ದು ಮಾಡಿದಂತಹ ಕರ್ಮದಿಂದ ಅಂತಹ ಶ್ರೀಲಕ್ಷ್ಮಿ ಶ್ರೀನಾರಾಯಣರ ಪದವಿಯನ್ನ ಸತ್ಯಯುಗದಲ್ಲಿ ಪ್ರಾಪ್ತಿ ಮಾಡಿಕೊಂಡರು. ಆದುದರಿಂದ ಈಶ್ವರಿ ವಿಶ್ವವಿದ್ಯಾಲಯದ ಗುರಿ ಉದ್ದೇಶವೇ ಆಗಿದೆ, ಗೃಹಸ್ಥದಲ್ಲಿದ್ದರೂ ಕೂಡ ಕಮಲ ಪುಷ್ಪದ ಸಮಾನ ಜೀವನ ಮಾಡಿಕೊಳ್ಳಿ, ಪವಿತ್ರ ಹಾಗೂ ಯೋಗಿ ಜೀವನ ಮಾಡಿಕೊಳ್ಳಿ. ಯೋಗಿ ಹಾಗೂ ಪವಿತ್ರತೆಯಿಂದಲೇ ಈ ಪದವಿಯನ್ನು ಪ್ರಾಪ್ತಿ ಮಾಡಿಕೊಳ್ಳಬಹುದು. ಏಕೆಂದರೆ ದೇವತೆಗಳ ಜನ್ಮ ಪವಿತ್ರತೆಯಿಂದ ಆಗುತ್ತದೆ, ಭೋಗಬಲದಿಂದ ಅಲ್ಲ, ಯೋಗಬಲದಿಂದ ಆಗುತ್ತದೆ. ಆದುದರಿಂದಲೇ ಅವರ ಒಂದೊಂದು ಇಂದ್ರಿಯಗಳ ಪೂಜೆಯೂ ಆಗುತ್ತದೆ. ಹಸ್ತಕಮಲ, ನಯನ ಕಮಲ, ಹೃದಯ ಕಮಲ ಎಂದು ಹೇಳಲಾಗುತ್ತದೆ. ಅಂದರೆ ಅವರ ಒಂದೊಂದು ಇಂದ್ರಿಯಗಳು ಕೂಡ ಪವಿತ್ರವಾಗಿದ್ದವು ಎಂದು ಅರ್ಥ. ಅದು ಗೃಹಸ್ಥ ಆಶ್ರಮ ಆಗಿತ್ತು, ಆದರೆ ಇಂದು ಗೃಹಸ್ಥ ಶ್ರಮವಾಗಿಬಿಟ್ಟಿದೆ. ಆದುದರಿಂದ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಲಕ್ಷ್ಯ ಕೊಡಲಾಗುತ್ತದೆ, ಹೇ ನರ ಅಂತಹ ಕರ್ಮವನ್ನು ಮಾಡು, ಯಾವುದರಿಂದ ಶ್ರೀನಾರಾಯಣ ಶ್ರೀಲಕ್ಷ್ಮಿ ಆಗು, ಎಲ್ಲರಿಗೂ ನೀವು ಆದರ್ಶರಾಗಿ ಅನೇಕರಿಗೆ ಪ್ರೇರಣೆಯನ್ನು ಕೊಡಿ. ಇದು ಕೂಡ ಒಂದು ಶ್ರೇಷ್ಠ ಸೇವೆಯಾಗಿದೆ. ಜೀವನವನ್ನು ಅಂತಹ ಶ್ರೇಷ್ಠ ಮಾಡಿಕೊಳ್ಳಿ, ನಿಮ್ಮನ್ನು ನೋಡಿ ಅನ್ಯರು ಹೇಳಲಿ ಎಂತಹ ಜೀವನ ಇವರದು, ಈ ರೀತಿ ಮಾದರಿ ಜೀವನ ಮಾಡಿಕೊಳ್ಳಿ, ಇದೇ ಕರ್ಮದ ಗುಯ್ಯಗತಿ. ಅಂತಹ ಶ್ರೇಷ್ಠ ಕರ್ಮ ಮಾಡಿ ಯಾವುದರಿಂದ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಿರಿ. ದೇವತೆಗಳು ಕೂಡ ಮನುಷ್ಯರೇ ಆದರೂ ಅವರಿಗೆ ದೇವಾತ್ಮರೆಂದು ಹೇಳುತ್ತಾರೆ, ಆದರೆ ಇವತ್ತಿನ ಮಾನವರಿಗೆ ಪಾಪಾತ್ಮರೆಂದು ಹೇಳಿಕೊಳ್ಳುತ್ತಾರೆ. ಅಂತರ ಏಕೆ? ಅಂತರ ಇಷ್ಟೇ ಕರ್ಮ. ಆದುದರಿಂದ ಕರ್ಮ ಬಹಳ ಶಕ್ತಿಶಾಲಿಯಾಗಿದೆ. ಭಗವಂತನನ್ನು ಜೊತೆಗಾರನ್ನಾಗಿ ಮಾಡಿಕೊಂಡು ಶ್ರೇಷ್ಠ ಭಾವನೆಯಿಂದ ಕರ್ಮ ಮಾಡಿದರೆ ಅದು ಅಂತಹ ಶ್ರೇಷ್ಠ ಆಗುತ್ತದೆ, ಅನೇಕ ಜನ್ಮಕ್ಕೆ ಫಲವನ್ನು ಕೊಡುತ್ತದೆ. ಪರಮಾತ್ಮನ ಜೊತೆಯ ಶಕ್ತಿ, ಬಹಳ ಶಕ್ತಿ ಆತ್ಮನಿಗೆ ಪ್ರಾಪ್ತಿಯಾಗುತ್ತದೆ. ಇದೇ ಮುಂಬರುವಂತಹ ಸಮಯದಲ್ಲಿ ನಮ್ಮನ್ನು ರಕ್ಷಣೆ ಮಾಡುತ್ತದೆ. ಇದು ಕರ್ಮದ ಗುಯ್ಯಗತಿ. ಇದೇ ಕರ್ಮವನ್ನು ತಿಳಿದುಕೊಳ್ಳುವಂತಹ ವಿಧಿಯಾಗಿದೆ. ಓಂ ಶಾಂತಿ.